ಸದಾ ಆನಂದತೀರ್ಥಮತನಂ ವಜೇತಾಪತ್ರಯಾಪಹಂ ನಿತ್ಯಾ ಸಿದ್ಧಾಂತ ದುದ್ಧಾಂತ ವಿಧ್ವಂಸನ ವಿಚಕ್ಷಣಃ ಜೈತೀರ್ಥಕೇತನೇ ಭಾಸತಾಂನೋ ಹೃದಂಬರೇ ಅತ್ಯಕಲ್ಪಿತ ಕಲ್ಪೋಯಂ ಪ್ರತ್ಯತ್ಯಗಿರಕೇಸರಿ ವ್ಯಾಸತೀರ್ಥ ಉರುಭೂಯಾದ್ ಅಸ್ಮಿಷ್ಟಾದ ಸಿದ್ಧೇ ತಪೋ ವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ನುಂದಿ ಹೈತ್ರಿಪದಾಶಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರ್ವೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರವೇ ನಮೋ ಚಿಂತೆಯಾಳವೇ ಆ ಪಾದಮೌಳಿ ಪರ್ಯಂತಂ ಗುರುನಾಮಾಪಿಸ್ಮರೇ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಿಂತ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮನವಮಿ ಸಂದರ್ಭವಾಗಿ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಇವತ್ತು ರಾಮದೇವರ ವಿಶೇಷ ಸ್ಮರಣೆ. ನಾಳೆ ಶ್ರೀರಾಮನವಮಿ ಇಲ್ಲಿ ಇಂಡಿಯಾನಲ್ಲಿ ನಾಳೆದ್ದು ಶ್ರೀರಾಮನವಮಿಯ ಸಂದರ್ಭವಾಗಿ ರಾಮದೇವರ ಮೇಲೆ ಎಲ್ಲರಿಗೆ ತಿಳಿದಂತಹ ಒಂದು ಸಿಂಪಲ್ ಒಂದು ಶ್ಲೋಕವನ್ನು ಹೇಳಿಬಿಟ್ಟು ಶುರು ಮಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೀರಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ ಅಂತ ಚಿಕ್ಕ ಮಕ್ಕಳಿಗೆ ಹೇಳುವಂತಹದ್ದು ಶ್ಲೋಕ. ಇದು ಬಹಳ ಸಿಂಪಲ್ ಆಗಿರುವಂತಹದ್ದು. ದೇವರ ಹೆಸರನ್ನು ಸುಮ್ಮನೆ ಹೇಳುವಂತಹ ಶ್ಲೋಕ. ರಾಮದೇವರಿಗೆ ರಾಮಭದ್ರ, ರಾಮಭದ್ರ ಭದ್ರ ಅಂದ್ರೆ ಮಂಗಳ ಅಂತ, ರಾಮಭದ್ರ ಅಂತ ಹೇಳಿದ್ರೆ ಮಂಗಳಕರನಾದಂತಹ ರಾಮದೇವರು ಅಂತ ಹೇಳಿ, ರಾಮ ಶಬ್ದಕ್ಕೆ ರಮಂತೆ ಯೋಗಿನಃ ಅಸ್ಮಿನ್ನಿತಿ ಅಂತ ಹೇಳಿ, ಯೋಗಿಗಳು ಯಾರನ್ನು ಯಾರಲ್ಲಿ ಸ್ಮರಣೆ ಮಾಡಿ ಯಾರ ಸ್ಮರಣೆಯಿಂದ ನಿತ್ಯ ಆನಂದವನ್ನು ಪಡೆಯುತ್ತಾರೋ ಅವನು ರಾಮ ಅಂತ ಹೇಳಿ, ರಾಮ ರಮಂತೆ ಎಲ್ಲರೂ ದೇವತೆಗಳಿಗೆ ಆನಂದವನ್ನು ಕೊಡುತ್ತಾನೆ. ರಾಮ ರಮಣತ್ವ ಸ್ವರಮಣ ಯಾವಾಗಲೂ ಅವನು ತನ್ನಿಂದ ತಾನು ಆತ್ಮ ರಾಮ ಅನ್ನೋದು ತನಗೆ ತಾನೇ ಆನಂದವನ್ನು ಕೊಡ್ತಾನೆ, ಅವನಿಗೆ ಬೇರೆಯವರ ಆನಂದ ಕೊಡುವುದಿಲ್ಲ, ಅವನೆಲ್ಲರಿಗೂ ಆನಂದದಾಯಕ ಅನ್ನುವ ಇತ್ಯಾದಿ ಅನೇಕ ಅರ್ಥಗಳನ್ನು ತಿಳಿಸುವಂತಹ ಶಬ್ದ ರಾಮ ಶಬ್ದ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಾಮಚಂದ್ರ ದೇವರು, ರಾಮಚಂದ್ರ ರಾಮದೇವರು ಸೂರ್ಯವಂಶದಲ್ಲಿ ಅವತಾರ ಮಾಡಿದ್ದಾರೆ. ಆದ್ರೆ ರಾಮಚಂದ್ರ ಅಂತ ಏನ್ ಚಂದ್ರ ಅಂದ್ರೆ ಚಂದ್ರ ಶಬ್ದಕ್ಕೆ ಆಹ್ಲಾದಕರವಾದ್ದು, ಅವನು ಪ್ರಶಾಂತವಾದ ಮುಖದಿಂದ ಎಲ್ಲರಿಗೂ ಆಹ್ಲಾದ ಆನಂದವನ್ನು ಕೊಡ್ತಾ ಇದ್ದ. ಆದ್ದರಿಂದ ರಾಮಚಂದ್ರ ಅಂದ್ರೆ ಆಹ್ಲಾದವಾದ ಮುಖವುಳ್ಳವನ್ನು ಅನ್ನುವರ್ತದೆ ರಾಮಚಂದ್ರ ಅಂತ ಹೇಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ವೇದಸೆ ಅಂದ್ರೆ ಸೃಷ್ಟಿಕಾರಕನು, ಎಲ್ಲರನ್ನೂ ಸೃಷ್ಟಿ ಮಾಡುವನು. ವೇದ ಶಬ್ದ ಸೃಷ್ಟಿಯನ್ನು ಸೃಷ್ಟಿ ಮಾಡುವ ಶಕ್ತಿಯ ಸಾಮರ್ಥ್ಯವನ್ನು ತಿಳಿಸುವಂತಹದ್ದಾಗಿದೆ. ವೇದಸೆ ಅದು ವೇದಸೆ ಅಲ್ಲ, ವೇದಸೆ ಧ. ಸೊ ವೇದಸೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ, ರಘುನಾಥ ರಘುವಂಶದಲ್ಲಿ ಬಂದವನು, ರಘುನಾಥ ಅದರಿಂದ ರಘುವಂಶಕ್ಕೆ ಅಲಂಕಾರ ಪ್ರಾಯನಾಗಿರುವವನು, ಭಗವಂತ ರಘುವಂಶದ ಉದ್ಧಾರವಾಯಿತು ರಘುವಂಶದಲ್ಲಿ ಅವನು ಅವತಾರ ಮಾಡಿದ್ದರಿಂದ, ಆದ್ದರಿಂದ ರಘುನಾಥಾಯ ನಾಥಾಯ ಎಲ್ಲರಿಗೂ ಒಡೆಯ ಪತಿಯಾದವನು. ಸೀತಾಯ ಪತಯೇ ನಮಃ, ಸೀತಾದೇವಿಗೆ ಪತಿಯಾದಿರುವಂತಹ ಶ್ರೀರಾಮಚಂದ್ರ ದೇವರೇ ನಮಸ್ಕಾರ ಅಂತ ಹೇಳುವಂತಹ ಸಿಂಪಲ್ ಶ್ಲೋಕ ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ತಾರೆ. ಹೀಗೆ ರಾಮದೇವರ ಸ್ಮರಣೆಯನ್ನು ಮಾಡಿಬಿಟ್ಟು ಗೀತಾ ಭಗವದ್ಗೀತೆಯಲ್ಲಿ ನಾವು 7ನೇ ಅಧ್ಯಾಯ ಮಾಡ್ತಾ ಇದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ನಾವು ಇಷ್ಟವರೆಗೂ ಭಾಷೆ ತಾತ್ಪರ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಇವತ್ತು ವಿವೃತಿಯನ್ನು ಸ್ವಲ್ಪ ನೋಡೋಣ. ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ವಿವೃತಿ, ನಾವು ವಿವೃತಿಯಲ್ಲಿ 20ನೇ ಶ್ಲೋಕವರೆಗೂ ನೋಡಿದ್ದೀವಿ. ಕಾಮೈಹಿ ತೈಹಿ ತೈಹಿ ಹುತ ಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತಿಯ ನಿರತಃ ಸ್ವಯ ಅನ್ನೋದು ಈಗ 21ನೇ ಶ್ಲೋಕ ವಿವೃತಿಯಲ್ಲಿ ಇರುವಂತಹದ್ದು. ಇದು ಭಾಷೆ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ, ಆದ್ದರಿಂದ ವಿವೃತಿಯಲ್ಲಿ ನೋಡುವಾಗ ರಿಪಿಟೇಷನ್ ತರ ಇರುತ್ತೆ, ಆದ್ರೆ ಇದು ಸ್ಥಿರವಾಗುತ್ತೆ. ಭಾಷೆ ತಾತ್ಪರ್ಯಗಳನ್ನು ನಾವು ನೋಡಿದ ಅರ್ಥಗಳನ್ನು ಮತ್ತೊಮ್ಮೆ ನೋಡಿದಂತಾಗುತ್ತೆ, ಸ್ಥಿರವಾಗುತ್ತೆ. ಅಷ್ಟೇ ಅಲ್ಲದೆ ರಾಯರ ಮಾತುಗಳಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. 21ನೇ ಶ್ಲೋಕ ಯೋ ಯೋ ಯಾಮ್ ಯಾಮ್ ಅಂತ ಹೇಳಿ, ಇಲ್ಲಿ ಯಾರು ಯಾರು ಯಾವ ಯಾವ ತನು ಭಗವದ್ ರೂಪವನ್ನು ಅಂತ ಹೇಳ್ತಾರ, ತನು ಅಂದ್ರೆ ಬೇರೆ ದೇವತೆಗಳನ್ನ ಹೇಳ್ತಾರ ಅನ್ನುವುದನ್ನು ನಮಗೆ ಭಾಷೆದಾರಿ ವಿಸ್ತಾರ ಮಾಡಿದರೆ ಅಲ್ಲಿ ರಾಯರು ಅದನ್ನು ಹೇಳ್ತಾರೆ. ರೂಪಗಳನ್ನು ಭಕ್ತ ಭಕ್ತನಾದವನು ಶ್ರದ್ಧೆಯ ಅರ್ಚಿತು ಇಚ್ಛತಿ, ಶ್ರದ್ಧೆಯಿಂದ ಪೂಜೆ ಮಾಡಲಿಕ್ಕೆ ಇಚ್ಛೆ ಪಡ್ತಾನ. ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇ, ಅವರವರಿಗೆ ಇರುವ ಶ್ರದ್ಧೆಗಳಿಗೆ ಅನುಗುಣವಾಗಿ ನಾನು ಅವರಿಗೆ ಎಲ್ಲವನ್ನು ಉಂಟು ಮಾಡ್ತೀನಿ ಅಂತ ಹೇಳುವಂತಹ ಶ್ಲೋಕ. ಇಲ್ಲಿ ಒಂದು ಪ್ರಶ್ನೆ, ನನು ಮಿಶ್ರಯಾಜ್ಯಪಿ ಕ್ರಮೇಣ ಭಾಗವತಃ ಭವತಿ ಕಿಂ ಇತ್ಯತ ಸ ಕಿಂ ನಿತ್ಯತ್ರೈವಿಧ್ಯ ರೂಪಃ ಉತ ಶುದ್ಧ ಭಾಗವತಃ ನಿರ್ಣಾಯಕ ಅಭಾವಾದಿ ನಿಮಿತ್ತೇ ನ ಅನ್ಯ ದೇವತಾಯಾಜಿ ಅಂತ ಹೇಳಿ, ಇಲ್ಲಿ ನಿರ್ಣಾಯಕ ಭಾವಾದಿ ನಿಮಿತ್ತೇನ ಅನ್ಯ ದೇವತಾಯಾಜಿ ಅನ್ಯದೇವತಾಯಾಜಿ ಮಿಶ್ರಯಾಜಿ ಅಂದ್ರೆ ಏನು ಅಂತೇಳಿ. ಮಿಶ್ರಯಾಜಿ ಅಂತ ಹೇಳಿದರೆ ಇಲ್ಲಿ ರಾಯರು ಮಿಶ್ರಯಾಜಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮಿಶ್ರಯಾಜಿ ಅಂದ್ರೆ ಮಿಶ್ರ ಮಿಕ್ಸೆಡ್, ಏನು ಮಿಕ್ಸ್ಡ್ ಯಾಜಿ ಅಂದ್ರೆ ಪೂಜೆ ಮಾಡೋನು, ಮಿಕ್ಸೆಡ್ ಆಗಿ ಪೂಜೆ ಮಾಡುವನು ಅಂದ್ರೆ ಕೆಲವು ಒಮ್ಮೆ ವಿಷ್ಣುವನ್ನು ಪೂಜೆ ಮಾಡ್ತಾನೆ ವಿಷ್ಣು ಸರ್ವೋತ್ತಮ ಅಂತ, ಕೆಲವೊಮ್ಮೆ ಇತರ ದೇವತೆಗಳನ್ನು ಪೂಜೆ, ಎಲ್ಲನೂ ವಿಷ್ಣುವನ್ನು ಇತರ ದೇವತೆಗಳನ್ನು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ವಿಧವಾಗಿ ಅವರನ್ನು ಉತ್ತಮತ್ವೇನ ಮಾಡ್ತಾರೆ. ಉತ್ತಮ ಇತರ ದೇವತೆ ವಿಷ್ಣುವನ್ನು ಉತ್ತಮತ್ವ ಎಲ್ಲರೂ ಉತ್ತಮತ್ವೇನ ಮಾಡುವಂತಹದ್ದು. ಇದು ಆಯಾ ಸನ್ನಿವೇಶಕ್ಕೆ ಅನುಗುಣವಾಗಿ ಆರೆ ಅಲ್ಲಿ ಹೋಗಿದ್ದೀವಿ ಆರಾಯಿತು, ಈ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ದೇವತೆಗಳನ್ನು ವಿಷ್ಣುವನ್ನು ಎಲ್ಲರನ್ನೂ ಪೂಜೆ ಮಾಡುವವನಾದ್ದರಿಂದ ಮಿಶ್ರಯಾಜಿ ಅಂತೇಳಿ. ಒಂದು ಪ್ರಶ್ನೆ ಮಾಡಿದರೆ ಏನು ನಾನು ಅಂದ್ರೆ ಪ್ರಶ್ನೆ ಮಾಡುವುದು. ಮಿಶ್ರಯಾಜಿ ಅಪಿ ಕ್ರಮೇಣ ಭಾಗವತಃ ಭವತಿ ಕಿಂ ಇತ್ಯತಃ, ಅಂದ್ರೆ ಮಿಶ್ರಯಾಜಿಯಾದವನು ಕ್ರಮೇಣ ಕಾಲಕ್ರಮದಿಂದ ಭಾಗವತಃ ಭಗವದ್ ಭಕ್ತನು ಆಗ್ತಾನ ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ನಾವು ಇನ್ನೊಂದು ಪ್ರಶ್ನೆ ಮಾಡಬೇಕು. ಅಂತಹ ಅವನು ಸಹ ಕಿಂ ನಿತ್ಯತ್ರೈವಿಧ್ಯ ರೂಪ ಉತ ಶುದ್ಧ ಭಾಗವತಃ ನಿರ್ಣಾಯಕ ಅಭಾವಾದಿ ನಿಮಿತ್ತೇನ ನಿದೇವತಾಯಾಜಿ ಅಂತೇಳಿ. ಅಂದ್ರೆ ಏನು, ಅವನು ಆ ಮಿಶ್ರಯಾಜಿಯಾದವನು ಅಂದ್ರೆ ಇಬ್ಬರನ್ನು ವಿಷ್ಣುವನ್ನು ಇತರ ದೇವತೆಗಳನ್ನು ಪೂಜೆ ಮಾಡುವವನು, ಅವನು ನಿತ್ಯತ್ರೈವಿಧ್ಯ ರೂಪನಾಗಿದ್ದಾನ. ಅಂದ್ರೆ ಏನು ನಿತ್ಯತ್ರೈವಿಧ್ಯ ಅಂದ್ರೆ ಏನು, ಸ್ವಭಾವದಿಂದಲೇ ಹರಿ ಸರ್ವೋತ್ತಮತ್ವದ ಜ್ಞಾನವಿಲ್ಲದೆ ಹರಿಭಕ್ತಿ ಶೂನ್ಯನಾಗಿ ಸ್ವರ್ಗಾದಿ ಫಲಗಳನ್ನೇ ಅಪೇಕ್ಷೆ ಮಾಡ್ತಾ ಅವೇ ಅಂತಿಮ ಅವೇ ಕೊನೆಯಾದದ್ದು ಅನ್ನುವ ಭಾವನೆಯಿಂದ ಯಾಗಾದಿ ಕರ್ಮಗಳಲ್ಲಿ ಇತರ ದೇವತೆಗಳ ಅರ್ಚನೆಯಲ್ಲಿ ನಿರತನಾಗಿ ಇರ್ತಾನೆ. ಅಂದ್ರೆ ಇವನು ವಿಷ್ಣು ಸರ್ವೋತ್ತಮತ್ವದ ಜ್ಞಾನವಿಲ್ಲ, ಹರಿಭಕ್ತಿ ಶೂನ್ಯ, ಬೇರೆ ದೇವತೆಗಳು ಅವರೇ ಫಲಗಳು ಕೊಡ್ತಾರಂತ ಭಾವನೆ ಮಾಡ್ತಾನೆ, ಸ್ವರ್ಗಾದಿ ಫಲಗಳೇ ಸಾಕಂತ ಬಯಸುತ್ತಾನೆ, ಲೌಕಿಕ ಫಲಗಳು ಸ್ವರ್ಗಾದಿ ಫಲಗಳಷ್ಟೇ, ಮೋಕ್ಷದ ಅಪೇಕ್ಷೆ ಇಲ್ಲ. ಹೀಗೆ ಮಾಡುವವನು ಅವನು ಸ್ವಭಾವತಃ ಆಗಿದ್ದರೆ ಅವನನ್ನು ನಿತ್ಯ ತ್ರೈವಿಧ್ಯ, ತ್ರೈವಿಧ್ಯ ಅಂದ್ರೆ ಆ ವೇದಗಳಲ್ಲಿ ಮೇಲ್ನೋಟಕ್ಕೆ ತೋರುವ ಅರ್ಥಗಳನ್ನು ಹಿಡ್ಕೊಂಡು ಆ ಸ್ವರ್ಗಾದಿ ಫಲಾಪೇಕ್ಷದಿಂದಲೇ ಹೊರಟವನಿಗೆ ಅವನಿಗೆ ತ್ರೈವಿಧ್ಯ ಅಂತ ಕರೀತಾರೆ. ಅವನು ನಿತ್ಯ ತ್ರೈವಿಧ್ಯ ಅಂದ್ರೆ ಸ್ವಭಾವತಃ ತ್ರೈವಿಧ್ಯ ಲಕ್ಷಣ ಉಳ್ಳವನಾಗಿದ್ದರೆ ಅವನು ನಿತ್ಯ ತ್ರೈವಿಧ್ಯ ಅಂತ ಕರೀತಾರೆ. ಸೊ ಅವನು ನಿತ್ಯ ತ್ರೈವಿಧ್ಯ ರೂಪನಾಗಿದ್ದಾನ ಉತ ಇಲ್ಲದಿದ್ದರೆ ಶುದ್ಧ ಭಾಗವತನಾಗಿ, ಅಂದ್ರೆ ಶುದ್ಧ ಭಾಗವತ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದೆ, ಶುದ್ಧ ಭಾಗವತ ಇದೆ, ನಿರ್ಣಾಯಕ ಅಭಾವಾದಿ ನಿಮಿತ್ತೇನ, ಆದರೆ ಅವನು ಶುದ್ಧ ಭಾಗವತನಾಗಿದ್ದರೂ ಕೂಡ ತತ್ವ ನಿರ್ಣಯಕ್ಕೆ ಪ್ರಮಾಣಗಳು ಅವನಿಗೆ ಸಿಗಲಿಲ್ಲ, ಲಭ್ಯವಾಗಲಿಲ್ಲ, ಗೈಡ್ ಮಾಡೋರಿಲ್ಲ, ಸರಿಯಾದ ಗುರುಗಳು ಸಿಗಲಿಲ್ಲ, ಇತರ ದೇವತೆಗಳ ಆರಾಧನೆಯನ್ನು ಆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರುವ ಕಾರಣದಿಂದ ಇತರ ದೇವತೆಗಳ ಆರಾಧನೆ ಮಾಡ್ತಾ ಇದ್ದಾನೆ. ಆದರೆ ಸರಿಯಾದ ಗುರುಗಳು ಸಿಕ್ಕಿದ್ರೆ ಸರಿಯಾದ ದಾರಿಯಲ್ಲಿ ಬಂದ್ಬಿಡ್ತಾನೆ ಅವನು, ಸ್ವಭಾವತಃ ಅವನಿಗೆ ಅದು ಇಲ್ಲ. ಹಾಗೆ ಇದ್ದರೆ ಅಂತಹ ಶುದ್ಧ ಭಾಗವತವನು ನಿರ್ಣಾಯಕ ಅಭಾವದಿಂದ ಆ ಕಾರಣದಿಂದ ಅನ್ಯ ದೇವತೆಯ ಪೂಜೆ ಮಾಡುವವನು ಯಾರಿದ್ದಾನೋ ಅವನ ಅಂತೆ ಪ್ರಶ್ನೆ ಕೇಳಿದರೆ ಆವಾಗ ಆದ್ಯೇ ದೋಷಮಃ ಯೋ ಯ ಇತಿ ಅಂತೆ. ಆವಾಗ ಮೊದಲನೇ ಕ್ಯಾಟಗರಿಗೆ ಹೇಳ್ತಾ ಇದ್ದಾರೆ. ಯಾರು ಮೊದಲನೇ ಕ್ಯಾಟಗರಿ? ನಿತ್ಯತ್ರೈವಿದ್ಯ ಕ್ಯಾಟಗರಿ. ನಿತ್ಯತ್ರೈವಿದ್ಯನಾದವನು ಮೊದಲನೇ ಅವನಾಗದರೆ ಆವಾಗನೇ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರವಾಗಿ, ಶುದ್ಧ ಭಾಗವತನಾಗದೆ ತಮಯೋಗ್ಯ ಆಗಿರುವುದರಿಂದ ಅನ್ಯ ದೇವತಾ ಉಪಾಸನ ಮಾಡ್ತಾ ಇದ್ದಾನೆ, ಆದ್ದರಿಂದ ಅಂತಹ ಅವನಿಗೆ ಏನಾಗತ್ತೆ, ಯೋ ಯಾಯಿತಿ ಶುದ್ಧ ಭಾಗವತ ತಮೋ ಯೋಗ್ಯಾಭ್ಯಾಮ್ ಅನ್ಯ ವಿಷ್ಣು ತತ್ವಜ್ಞಾನ ವಿಪರೀತ ಜ್ಞಾನಾಭ್ಯಾಮ್ ಹೀನಃ ಯಹ ಯಹ ಕಾರಣ ವಿಶೇಷವಶಾತ್ ಯಾಂ ಯಾಂ ಬ್ರಹ್ಮ ರುದ್ರಾವಿತನುಂ ಭಕ್ತ ಭಕ್ತಃ ತದ್ ಭಕ್ತಿಮಾನ್ ಶ್ರದ್ಧೆಯ ಆಸ್ತಿಕ್ಯ ಬುದ್ಧ್ಯಾ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ತಾಮೇವ ಶ್ರದ್ಧಾಂ ಅಚಲಾಂ ವಿದಧಾಮಿ. ಇದು ಭಗವದ್ಗೀತೆಯ ಶ್ಲೋಕವನ್ನು ಇಟ್ಟುಕೊಂಡು ರಾಯರು ವಿವೃತಿಯಲ್ಲಿ ಹೇಳಿದಂತಹ ಮಾತುಗಳು. ಏನ್ ಹೇಳ್ತಾ ಇದ್ದಾರೆ, ಭಾಗವತ ತಮೋಯೋಗ್ಯಾಭ್ಯಾಮ್ ಅನ್ಯ, ಅಂದ್ರೆ ಅವನು ಶುದ್ಧ ಭಾಗವತನೂ ಅಲ್ಲ ತಮೋಯೋಗ್ಯನೂ ಅಲ್ಲ. ಈಸ್ ನಾಟ್ ಶುದ್ಧ ಭಾಗವತ ಹೈ ಕ್ಯಾಟಗರಿ ಅಂದ್ರೆ ಮೋಕ್ಷ ಯೋಗ್ಯ ಜೀವಿಯೂ ಅಲ್ಲ, ತಮೋಯೋಗ್ಯ ಜೀವಿಯೂ ಅಲ್ಲ, ಅಂದ್ರೆ ಮಧ್ಯದಲ್ಲಿ ಇರುವಂತಹ. ಸೊ ಈ ಶುದ್ಧ ಭಾಗವತ ತಮೋಯೋಗ್ಯ ಇವರಿಂದ ಅನ್ಯನಾದ ವಿಷ್ಣು ತತ್ವಜ್ಞಾನ ಮತ್ತು ವಿಪರೀತ ಜ್ಞಾನ ಇವು ಎರಡರಿಂದಲೂ ರೈತನ, ವಿಷ್ಣು ತತ್ವಜ್ಞಾನ ಮೇಲಿನ ಮಟ್ಟದಲ್ಲಿ ಇರುವವರು, ಕೆಳಗಿನ ಮಟ್ಟದಲ್ಲಿ ಇರುವವರು ಅವರು ವಿಪರೀತ ಜ್ಞಾನವುಳ್ಳವರು. ಹಾಗೆ ಎರಡೂ ಇಲ್ಲ ಇದು. ಅವನಿಗೆ ವಿಪರೀತ ಜ್ಞಾನವೂ ಇಲ್ಲ, ವಿಷ್ಣು ತತ್ವ ಜ್ಞಾನವೂ ಇಲ್ಲ, ಮಧ್ಯದಲ್ಲಿದ್ದಾನೆ. ಅಂದ್ರೆ ನಿತ್ಯ ಸಂಸಾರಿಯ ಲಕ್ಷಣಗಳಿದ್ದೇವೆಲ್ಲವನು. ಹೀಗೆ ವಿಷ್ಣು ತತ್ವ ಜ್ಞಾನವೂ ಇಲ್ಲದೆ, ಆ ವಿಪರೀತ ಜ್ಞಾನವೂ ಇಲ್ಲದೆ, ಇವರ ಎರಡರಿಂದಲೂ ರಹಿತನಾಗಿದ್ದು, ಯಾರು ಯಾರು ಕಾರಣ ವಿಶೇಷ ವಶವಾಗಿ ಯಾಮ್ ಯಾಮ್ ತನು, ಯಾವ ಯಾವ ತನು ರೂಪಗಳು, ಯಾವ ರೂಪಗಳು, ಯಾವ ಯಾವ ಬ್ರಹ್ಮ ರುದ್ರಾದಿ ಇತರ ದೇವತಾ ರೂಪಗಳು, ದೇಹಗಳು ಯಾವುದಿದೋ ಅವುಗಳನ್ನು ಭಕ್ತ, ಆ ದೇವತೆಯಲ್ಲಿ ಭಕ್ತಿ ಉಳ್ಳವನಾಗಿ, ಅನ್ಯ ದೇವತೆಗಳಲ್ಲಿ ಭಕ್ತಿ ಉಳ್ಳವನಾಗಿ, ಶ್ರದ್ಧೆಯ ಆಸ್ತಿಕ್ಯ ಶ್ರದ್ಧ ಬುದ್ಧಿಯಿಂದ ಅರ್ಚಿಸದಕ್ಕೆ ಇಚ್ಛೆ ಪಡ್ತಾನೋ, ಆಯಾ ಪುರುಷನಿಗೆ ಆಯಾ ಶ್ರದ್ಧೆಯನ್ನು ಅಚಲವಾಗಿ ಇರುವುದನ್ನು ಹಾಗೆ ಮಾಡಿ, ಅವನಿಗೆ ಆ ಅನ್ಯ ದೇವತೆಗಳ ಶ್ರದ್ಧೆ ಹಾಗೆ ಇರುವಂತೆ ಮಾಡ್ತಾನೆ ಭಗವಂತ. ಮಾಡಿ ಭಗವಂತನೇ ಅವರಿಗೆ ಅಂತಹ ಬುದ್ಧಿಯನ್ನು, ಅಂದ್ರೆ ಅವರ ಸ್ವಭಾವಕ್ಕೆ ತಕ್ಕಂತೆ ಆ ಬುದ್ಧಿಯನ್ನೇ ಭಗವಂತ ಕೊಟ್ಟಿ, ಅವರಿಗೆ ತಕ್ಕಂತೆ ಅದೇ ವಿಧವಾಗಿ ಅವರ ಅರ್ಚನೆ ಮಾಡುವಂತೆ ಅವರನ್ನು, ಅವರ ಶ್ರದ್ಧೆಯನ್ನು ಬೆಳೆಸುತ್ತಾನೆ ಭಗವಂತ. ಅದೇ ದಾರಿಯಲ್ಲಿ ಅವರು ಹೋಗುವಂತೆ ಮಾಡ್ತಾನೆ ಅಂತ ಹೇಳಿ ಈ ಅರ್ಲಿಯರ್ ಕ್ಯಾಟಗರಿನಲ್ಲಿ ಇರುವವರಿಗೆ ಏನಾಗತ್ತೆ ಅನ್ನುವುದನ್ನು ಹೇಳಿದ್ದಾರೆ. ಸೊ ಅಂದ್ರೆ ಈ ನಿತ್ಯ ತೆರೆವಿದ್ಯರಾದರೆ ಅವರಿಗೆ ಯೋ ಯೋ ಯಾಮ್ ಯಾಮ್ ತನು ಭಕ್ತ ಶ್ರದ್ಧೆಯ ಅರ್ಚಿತು ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾ ತಾಮೇವ ವಿದಧಾಮಿ ಅಹಂ ಅಹಂ ತಾಮೇವ ವಿದಧಾಮಿ. ಅಂದರೆ ಶುದ್ಧ ಭಾಗವತ ತಮೋಯೋಗ್ಯಾಭ್ಯಾಂ ಅನ್ಯ ವಿಷ್ಣು ತತ್ವಜ್ಞಾನ ವಿಪರೀತ ಜ್ಞಾನಾಭ್ಯಾಂ ಹೀನ ಯಹ ಯಹ ಕಾರಣ ವಿಶೇಷವಶಾತ್ ಯಾಂ ಯಾಂ ಧಮ್ಮರುದ್ರಾದಿ ತನು ಭಕ್ತ ಅರ್ಥಾತ್ ತದ್ಭಕ್ತಿಮಾನ್ ಶ್ರದ್ಧೆಯ ಅರ್ಥಾತ್ ಆಸ್ತಿಕ್ಯ ಬುದ್ಧಿಯ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ತಾಂ ಏವ ಶ್ರದ್ಧಾಂ ಅಚಲಾಂ ವಿದಧಾಮಿ ಅಚಲಾಂ ಶ್ರದ್ಧಾಂ ವಿದಧಾಮಿ ಅಂತೇಳಿ ಆ ಫಸ್ಟ್ ಕ್ಯಾಟಗರಿನಲ್ಲಿ ಇರುವವರಿಗೆ ಏನಾಗತ್ತೆ ಅನ್ನುವುದನ್ನು ರಾಯರಲ್ಲಿ ತಿಳಿಸಿಕೊಟ್ಟು, ಆದರೆ ಆದಮೇಲೆ 22ನೇ ಶ್ಲೋಕದಲ್ಲಿ ಎರಡನೇ ಕ್ಯಾಟಗರಿ ಅವರಿಗೆ ಏನಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಲ್ಲಿ ಸತಯಾ ಶ್ರದ್ಧೆಯಾ ಯುಕ್ತ ತಸ್ಯ, ಇದು ಗೀತಾ ಶ್ಲೋಕ, ಸತಯಾ ಶ್ರದ್ಧೆಯಾ ಯುಕ್ತ ತಸ್ಯ ರಾಧನ ಮೀಹತೆ ಲಭತೆ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಅನ್ನುವ ಶ್ಲೋಕಕ್ಕೆ ವಿಭೂತಿಯಲ್ಲಿ ರಾಯರು ಹೇಳ್ತಾ, ಸಚ ಅಂತಹ ಅವನು, ಅಂದ್ರೆ ಆ ಫಸ್ಟ್ ಕ್ಯಾಟಗರಿ ಇನ್ನು ಹೇಳ್ತಾ ಇದ್ದಾರೆ, ಸಚ ತಯಾ ಶ್ರದ್ಧೆಯಾ ಯುಕ್ತಸ್ಯ ದೇವಸ್ಯ ಆರಾಧನಂ ಇಹತೆ ಕರೋತಿ ತತಃ ತದ್ ಆರಾಧನಾತ್ ತದ್ ದೇವಸ್ಥೇನ ಮಯಾ ಏವ ವಿಹಿತಾನ್ ತಾನ್ ಸ್ವಾಭಿಪ್ರೇತಾನ್ ಕಾಮಾನ್ ಲಭತೆ ಚ ಮದ್ ಇತರಸ್ಯ ಫಲದಾನೇ ಸಾಮರ್ಥ್ಯ ಅಭಾವಾತ್. ಇಲ್ಲಿ ಆ ಇನ್ನು ಆ ಫಸ್ಟ್ ಕ್ಯಾಟಗರಿ ಆ ತ್ರೈವಿದ್ಯರಿದ್ದಾರಲ್ವ, ತ್ರೈವಿದ್ಯರೋ ಇಲ್ಲ ಶುದ್ಧ ಭಾಗವತ ಅಂದ್ರೆ ಮಿಶ್ರಯಾದಿಗಳಲ್ಲಿ ಇರುವ ಎರಡು ಕ್ಯಾಟಗರಿನಲ್ಲಿ ತ್ರೈವಿದ್ಯರ ಬಗ್ಗೆ, ನಿತ್ಯ ತ್ರೈವಿದ್ಯರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಮುಂಚಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಈ ಶ್ಲೋಕದಲ್ಲಿ 22ನೇ ಶ್ಲೋಕದಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ಆ ಎರಡು ಕ್ಯಾಟಗರಿನಲ್ಲಿ ನಿತ್ಯ ತ್ರೈವಿದ್ಯರ ಪರವಾಗಿಯೂ ಈ ಶ್ಲೋಕವನ್ನು ಅರ್ಥ ಮಾಡ್ತಾರೆ. ಅದೇ ವಿಧವಾಗಿ ಆ ಎರಡನೇ ಕ್ಯಾಟಗರಿ ಅಂದ್ರೆ ಮಿಶ್ರಯಾದಿಗಳಲ್ಲಿ ಶುದ್ಧ ಭಾಗವತರು ನಿರ್ಣಾಯಕ ಸರಿಯಾದ ನಿರ್ಣಯ ಸಿಗದೆ, ಸರಿಯಾದದ್ದು ಗುರುತಿ ಅಂದ್ರೆ ಮಾರ್ಗದರ್ಶಕರು ಇಲ್ಲದೆ ತಪ್ಪುದಾರಿಯಲ್ಲಿ ಟೆಂಪರರಿಯಾಗಿ ಹೋಗುವವರು, ಅವರ ಬಗ್ಗೆನು ಆ ಅರ್ಥವನ್ನು ಎರಡು ಅರ್ಥಗಳನ್ನು 22ನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಸ ಅಂದ್ರೆ ಈ ಮುಂಚೆ ಹೇಳಿದ ಕ್ಯಾಟಗರಿ, ನಿತ್ಯ ತ್ರೈವಿದ್ಯನಾದವನು ಮಿಶ್ರಯಾಜಿಯಾದವನು, ಅವನನ್ನು ಸ ಅನ್ನುವ ಶಬ್ದ, ಅವನು ಅವನು ಅಂದ್ರೆ ಮಿಶ್ರಯಾಜಿಯಾಗಿ ತ್ರೈವಿದ್ಯನಾದವನು, ತಯಾ ಶ್ರದ್ಧೆಯ ಯುಕ್ತಸ್ಯ ಆ ಶ್ರದ್ಧೆಯಿಂದ, ಆ ಅನ್ಯ ದೇವತೆಗಳ ಶ್ರದ್ಧೆಯಿಂದ ಕೂಡಿದವನಾಗಿ ದೇವಸ್ಯ ಆರಾಧನಂ ಈಹತೆ ಕರೋತಿ ದೇವ. ಇಲ್ಲಿ ಯುಕ್ತಸ್ಯ ಅಲ್ಲಿ ಮುಂಚೆ ಹೇಳಿ ಸ ತಯಾ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನಂ ಈಹತೆ, ತಸ್ಯ ಅಂದ್ರೆ ಯಾರ್ದು, ಅವನು ತಸ್ಯ ಆರಾಧನ ಅಂದ್ರೆ ಆ ದೇವಸ್ಯ ಆರಾಧನ, ಅನ್ಯ ದೇವಸ್ಯ ಆರಾಧನ, ಈಹತೆ ಈಹತೆ ಕರೋತಿ ಇಚ್ಛೆ, ಈಹತೆ ಇಚ್ಛೆ ಮಾಡುವುದು, ಇಚ್ಛೆ ಪಟ್ಟು ಮಾಡುವುದು, ಈಹತೆ ಕರೋತಿ ತತಃ ತದ್ ಆರಾಧನಾತ್ ಆವಾಗ ಆ ಆರಾಧನೆಯಿಂದ ತತ್ ದೇವಸ್ಥೇನ ಮಯಾಯೇವ, ಮಯಾಯೇವ ಅನ್ನುವ ಶಬ್ದ, ಮಯಾಯೇವ ಅಂದ್ರೆ ನನ್ನಿಂದಲೇ, ನನ್ನಿಂದಲೇ ಅಂದ್ರೆ ಎಂಥ ನನ್ನ, ಭಗವಂತ ಕೃಷ್ಣ ಹೇಳುವಂತ ಮಾತು, ನನ್ನಿಂದಲೇ ನಾನ್ ನನ್ನಿಂದಲೇ ಅಂದ್ರೆ ತದ್ ದೇವಸ್ಥೇನ ಮಯಾಯೇವ, ನನ್ನಿಂದಲೇ ಅಂದ್ರೆ ಆ ದೇವತೆಗಳಲ್ಲಿ ಆರಾಧನೆ ನಡೆದರೂ ಕೂಡ, ಅನ್ಯ ದೇವತೋಪಾಸಕನು ಅನ್ಯ ದೇವತೆಗಳ ಉಪಾಸನೆ ಮಾಡಿದರೂ ಕೂಡ ಮಯಾಯೇವ, ಆ ತದ್ ದೇವಸ್ಥೇನ ಮಯಾಯೇವ, ಆ ದೇವತೆಗಳ ಒಳಗಿರುವ ನೆಲೆಸಿರುವ ನನ್ನಿಂದಲೇ ವಿಹಿತಾನ್ ತಾನ್ ಸ್ವ ಅಭಿಪ್ರೇತಾನ್, ನಾನು ಆ ದೇವತೆ ಒಳಗೆ ನಿಂತು ಆ ದೇವತೆಗಳ ಮೂಲಕವಾಗಿ ಆ ಮಿಶ್ರಯಾದಿಗಳಾದಂತಹ ಆ ನಿತ್ಯ ತ್ರೈವಿದ್ಯರಿಗೆ ನಾನು ಅವರಿಗೆ ವಿಹಿತವಾದ ಫಲಗಳನ್ನು ವಿಹಿತಾನ್ ಅವರಿಗೆ ತಕ್ಕಂತಹ ಫಲವನ್ನು ತಾನ್ ಸ್ವ ಅಭಿಪ್ರೇತಾನ್ ನನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಕಾಮಾನ್ ಅವರ ಇಚ್ಛೆಗಳನ್ನು ಅಂದ್ರೆ ಅವರ ಇಚ್ಛೆಗಳನ್ನು ಪೂರೈಸುವುದಂದ್ರೆ ಅವರಿಗೆ ಕೊಡಬೇಕಾಗಿದೆ ಇಚ್ಛೆಗಳು ಅವರು ಬೇಡಿದ್ದನ್ನು ಕೊಡುವುದಲ್ಲ ನನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಅವರು ಆ ಟೆಂಪರರಿ ಬೆನಿಫಿಟ್ಸ್ ಬೇಡಿದ್ದಾರಲ್ಲ ಆ ದೇವತೆಗಳನ್ನು ಅವರು ಬೇಡಿದಕ್ಕೆ ಅನುಗುಣವಾಗಿ ನಾನು ಕೊಡುವುದಕ್ಕೆ ಅನುಗುಣವಾಗಿ ಅಂದ್ರೆ ಅವ್ರಿಗೆ ಎಷ್ಟು ಕೊಡಬೇಕು ನಾನು ನಿಶ್ಚಯ ಮಾಡಿಕೊಂಡು ನಿರ್ಣಯ ಮಾಡಿಕೊಂಡು ಅನ್ಯ ದೇವತೆ ಉಪಾಸಗಳಾದಂತಹ ಅವರಿಗೆ ಅವರು ಯಾವುದನ್ನು ಬೇಡ್ತಾ ಇದ್ದಾರೋ ಅದನ್ನು ಎಷ್ಟು ಕೊಡಬೇಕು ಅಷ್ಟನ್ನು ಆ ದೇವತೆಗಳ ಒಳಗೆ ನಿಂತು ನಾನು ಅವರಿಗೆ ಪ್ರದಾನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಅದಕ್ಕೆ ಕಾಮಾನ್ ಲಭತೆ ಅವರಿಗೆ ಅವರ ಕಾಮನೆಗಳು ಸಿಗತ್ತೆ ಎಷ್ಟು ಕೊಡಬೇಕು ಅಷ್ಟು ನಾನು ಕೊಡ್ತೀನಿ. ಆದ್ರೆ ಮತ್ ಇತರಸ್ಯ ಫಲದಾನೇ ಸಾಮರ್ಥ್ಯ ಅಭಾವಾತ್ ನಾನು ಯಾಕೆ ಕೊಡಬೇಕು ಆ ಅನ್ಯ ದೇವತೆಗಳೇ ಕೊಡಬಹುದಲ್ಲವಾ ಅಂತ ಹೇಳಿದರೆ ಮತ್ ಇತರಸ್ಯ ನನ್ನಕ್ಕಿಂತ ಬೇರೆಯಾದವರು ಅಂದ್ರೆ ಅನ್ಯ ದೇವತೆಗಳಿಗೆ ಫಲದಾನೇ ಫಲವನ್ನು ಕೊಡುವುದರಲ್ಲಿ ಸಾಮರ್ಥ್ಯ ಅಭಾವಾತ್ ಸಾಮರ್ಥ್ಯ ಇಲ್ಲ. ಅನ್ಯ ದೇವತೆಗಳ ಒಳಗೆ ನಿಂತು ನಾನೇ ಫಲಗಳನ್ನು ಯಾಕೆ ಕೊಡ್ತೀನಿ ಅನ್ಯ ದೇವತೆಗಳಿಗೆ ಆ ಫಲ ಕೊಡುವ ಸಾಮರ್ಥ್ಯವಿಲ್ಲವಾದ್ದರಿಂದ ನಾನು ಆ ನಿತ್ಯ ತ್ರೈವಿದ್ಯರಿಗೆ ನಾನೇ ಫಲಗಳನ್ನು ಕೊಡ್ತೀನಿ ಅನ್ಯ ದೇವತೆಗಳ ಒಳಗೆ ನಿಂತು ಅಂತ ಹೇಳ್ತಾ ಇದ್ದೆ. ಆವಾಗ ಎರಡನೇ ಕ್ಯಾಟಗರಿ ಏನು ಶುದ್ಧ ಭಾಗವತರಿದ್ದಾರೆ ಮಿಶ್ರಯಾದಿಗಳಲ್ಲಿರುವಂತಹ ಶುದ್ಧ ಭಾಗವತರು ಅವರ ಗತಿ ಏನು ಅಂತ ಹೇಳಿದರೆ ದ್ವಿತೀಯ ಅಪಿ ಆಹ ಯೋ ಯಾಯಿತಿ. ಇದೇ ಶ್ಲೋಕವನ್ನು ಎರಡನೇ ಕ್ಯಾಟಗರಿ ಅವರಿಗೆ ಯಾರು ಮಿಶ್ರಯಾದಿಗಳಾಗಿ ಅಂದ್ರೆ ವಿಷ್ಣುವನ್ನು ಅನ್ಯ ದೇವತೆಗಳನ್ನು ಇಬ್ಬರನ್ನು ಉಪಾಸನೆ ಮಾಡುವವರಲ್ಲಿ ಅವರಲ್ಲಿರುವಂತಹ ಶುದ್ಧ ಭಾಗವತರು ಅವರಿಗೆ ಸರಿಯಾದ ನಿರ್ಣಾಯಕವಾದ ಭಾವಗಳು ಸಿಗ್ತಾ ಇಲ್ಲ. ಆ ನಿರ್ಣಾಯಕವಾದ ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ನಿರ್ಣಾಯಕ ಅಭಾವಾತ್ ನಿರ್ಣಾಯಕ ಅಭಾವಾದಿ ನಿಮಿತ್ತೇನ ಅನ್ಯ ದೇವತಾ ಯಾದಿಗಳಾದವರು ಅವರಿಗೆ ಏನು ಆಗುತ್ತೆ ಅಂತ ಹೇಳಿದರೆ ಅವರಿಗೆ ಇದು ಸಚ ಅಂದ್ರೆ ಅಂತಹ ಭಾಗವತನಾದ ಮಿಶ್ರಯಾಜಿ ಯಹ ಯಹ ತಯಾ ಶ್ರದ್ಧೆಯ ಯುಕ್ತಸ್ಯ ಅಂತಹ ಶ್ರದ್ಧೆಯಿಂದ ಕೂಡಿದವನು ತಸ್ಯ ದೇವಸ್ಯ ಆರಾಧನಂ ಈಹತೆ ಆ ದೇವತೆಗಳ ಆರಾಧನೆಯನ್ನು ಮಾಡಿದರೆ ಅಂದ್ರೆ ಭಕ್ತಃ ಸ್ವತಃ ವಿಷ್ಣು ಭಕ್ತ ಏವ ಯಹ ಯಹ ಜ್ಞಾತ್ವಾಪಿ ವಿಷ್ಣುವೇ ಸರ್ವೋತ್ತಮ ಅಂತ ತಿಳಿದಿದ್ರು ಕೂಡ ವಿಷ್ಣು ಜ್ಞಾತ್ವಾಪಿ ವಿಷ್ಣುವನ್ನು ತಿಳಿದಿದ್ದರೂ ಕೂಡ ಕಾರಣಾಂತರ ವಶಾದೇವ ಕಾರಣ ಬೇರೆ ಕಾರಣಗಳಿರುವುದರಿಂದ ಯಾಂ ಯಾಂ ಬ್ರಹ್ಮಾದಿತನು ಯಾವ ಯಾವ ಬ್ರಹ್ಮಾದಿ ಅನ್ಯ ದೇವತೆಗಳ ರೂಪಗಳನ್ನು ಪ್ರಾಗ್ವದೇವ ಈಹತೆ ಇತ್ಯಂತಸ್ಯ ಅರ್ಥ ಮುಂಚೆ ಹೇಳಿದಂತೇನೆ ಇವರು ಕೂಡ ಆ ಮಿಶ್ರಯಾದಿಗಳು ಅವರು ಹೇಗೆ ಮಾಡ್ತಾರೋ ನಿತ್ಯ ತೇವಿದ್ದರು ಹಾಗೆ ಇವರು ಮಾಡ್ತಾ ಇದ್ದಾರೆ ದೇ ಆರ್ ಡೂಯಿಂಗ್ ದ ಸೇಮ್ ಆಕ್ಷನ್ಸ್ ಆದರೆ ಇವರಿಗೆ ವಿಷ್ಣು ಜ್ಞಾನ ಇದೆ ಅನ್ಯ ದೇವತೆಗಳು ಉಪಾಸನೆ ಮಾಡ್ತಾ ಇದ್ದಾರೆ ಯಾಕೆ ಯಾರು ಮಾರ್ಗದರ್ಶನ ಮಾಡ್ತಾ ಇಲ್ಲ ಹಾಗಿರುವಾಗ ಪ್ರಾಗ್ವದೇವ ಈಹತೆ ಇತ್ಯಂತಸ್ಯ ಅರ್ಥ ತತಃ ಕ್ರಮೇಣ ಈಶಾನುಗ್ರಹ ಅದೇ ಅವರಿಗೆ ಕ್ರಮವಾಗಿ ಕಾಲಕ್ರಮದಂತ ಭಗವಂತ ಅನುಗ್ರಹವಾಗತ್ತೆ ಅನುಗ್ರಹವಾಗಿ ಏನಾಗತ್ತೆ ಅವರಿಗೆ ಸರಿಯಾದ ತಿಳುವಳಿಕೆ ಬರುತ್ತೆ ಬಂದು ಏನಾಗತ್ತೆ ಅವರಿಗೆ ಸಿಗಬೇಕಾಗಿದೆ ಗುರುಗಳು ಸಿಗುತ್ತಾರೆ ಗುರುಗಳು ಸಿಕ್ಕಿ ಏನಾಗತ್ತೆ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಮಾರ್ಗದರ್ಶನ ಮಾಡಿ ಏನಾಗತ್ತೆ ಅಂತಹ ಆಶುದ್ಧ ಭಾಗವತರು ಆಮೇಲೆ ಕಾಲಕ್ರಮದಲ್ಲಿ ಅವರಿಗೆ ಸರಿಯಾದ ಗುರುಗಳು ಸಿಕ್ಕಿ ಅವರಿಗೆ ಸರಿಯಾದ ಮಾರ್ಗದರ್ಶನವಾಗಿ ಭಗವಂತನ ಅನುಗ್ರಹದಿಂದ ಈಶ ಅನುಗ್ರಹ ಪ್ರಾಪ್ತ ಗುರು ಉಪದೇಶ ದ್ವಾರ ಗುರುಗಳ ಉಪದೇಶವೂ ಅವರಿಗೆ ಆಗಿ ತಸ್ಯ ವಿಷ್ಣೋ ತಸ್ಯ ಅಂದ್ರೆ ಅವನ ಆರಾಧನೆ ಅಂದ್ರೆ ಅನ್ಯ ದೇವತೆಗಳ ಆರಾಧನೆ ಬಿಟ್ಟು ಬಿಟ್ಟು ವಿಷ್ಣುವಿನ ಆರಾಧನೆ ಮಾಡಕ್ಕೆ ಶುರು ಮಾಡ್ತಾರೆ ವಿಷ್ಣೋ ಆರಾಧನ ಮೀಹತೆ ವಿಷ್ಣುವಿನ ಆರಾಧನೆ ಮಾಡ್ತಾರೆ ತತಃ ಅದಾದ ಮೇಲೆ ಅಲ್ಲಿ ಮಯಾಯೇವ ವಿಹಿತಾನ್ ಕಾಮಾನ್ ಅವರಿಗೆ ವಿಹಿತವಾದ ಕಾಮಗಳು ಯಾವುದು ಮೋಕ್ಷಾದಿ ಕಾಮಗಳು ಅಂದರೆ ಅವರಿಗೆ ಕೊಡಬೇಕಾದಂತಹ ಮೋಕ್ಷಾದಿ ಕಾಮಗಳನ್ನು ನಾನು ಅವರಿಗೆ ಪ್ರದಾನ ಮಾಡ್ತೀನಿ ಯಾಕೆ ಅವರು ಶುದ್ಧ ಭಾಗವತ ಆದರೆ ಏನೋ ಟೆಂಪರರಿಯಾಗಿ ತಪ್ಪುದಾರಿ ಹಿಡಿದಿದ್ದಾರೆ ಆಮೇಲೆ ಅವರು ಸರಿಯಾದ ದಾರಿಗೆ ಬರುವಂತೆ ಭಗವಂತ ಅನುಗ್ರಹ ಮಾಡ್ತಾನೆ ಮಾಡಿ ಅವರಿಂದ ಸರಿಯಾದ ವಿಷ್ಣು ಪೂಜೆಯನ್ನು ಮಾಡಿಸಿ ಅವರಿಗೆ ಕೊಡಬೇಕಾಗಿದ್ದ ಮೋಕ್ಷಾದಿ ಫಲಗಳನ್ನು ಅವರಿಗೆ ಪ್ರದಾನ ಮಾಡ್ತಾನೆ ಅನ್ನೋ ಇದೇ ಶ್ಲೋಕದಲ್ಲಿ ಇಬ್ಬರು ಎರಡು ಕ್ಯಾಟಗರಿ ಅವರು ಕೂಡ ಇರುವಂತಹ ಅರ್ಥಗಳನ್ನು ಹೇಳಿದ್ದಾರೆ. ಇಲ್ಲಿ ವಿಶೇಷ ಏನು ಮಯಾ ಅಂದ್ರೆ ನನ್ನಿಂದಲೇ ಅನ್ಯ ದೇವತೆಗಳಲ್ಲಿರುವ ನನ್ನಿಂದಲೇ ಆ ಕೊಡಬೇಕಾಗಿದ್ದ ಲೌಕಿಕ ಫಲಗಳನ್ನು ಕೊಡೋದು ನಾನೇ ಅನ್ಯ ದೇವತೆಗಳ ಒಳಗಿರುವ ನನ್ನಿಂದಲೇ ಆ ಭಾಗವತರಿದ್ದರೆ ಅವರಿಗೆ ಆ ಅನ್ಯ ದೇವತೆಗಳಲ್ಲಿ ಮನಸ್ಸನ್ನು ತಪ್ಪಿಸಿ ಮತ್ತು ನನ್ನಲ್ಲಿಯೇ ಬರುವಂತೆ, ನನ್ನ ತಸ್ಯ ಆರಾಧನೆ ಭಗವಂತನ ಆರಾಧನವಾಗುವಂತೆ ಮಾಡಿ ಅವರಿಗೆ ವಿಹಿತವಾದ ಕಾಮನೆಗಳಂದ್ರೆ ಮೋಕ್ಷ ಕಾಮನೆ, ವಿಹಿತವಾದ ಕಾಮನೆ ಮೋಕ್ಷ ಕಾಮನೆಯನ್ನು ಕೊಟ್ಟು ನಾನು ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಆ ಎರಡನೇ ಕ್ಯಾಟಗರಿಯಲ್ಲಿ ಏನಾಗುತ್ತೆ, ಹೀಗೆ ಮಿಶ್ರಯಾಜಿಗಳ ಗತಿ ಏನಾಗುತ್ತೆ ಅನ್ನೋದು ಎರಡು ಅದರಲ್ಲಿರುವ ಎರಡು ಪಕ್ಷದವರಿಗೂ ಅನ್ವಯವಾಗುವಂತ ಅದು ಹೇಳಿದ್ದಾರೆ. ಆದ್ರೆ ಇಲ್ಲಿ ತನುಮ್ ಅಂತ ಹೇಳಿದರೆ ಅನ್ಯ ದೇವತೆಗಳ ರೂಪವನ್ನೇ ಅಂತ ಯಾಕೆ ಅರ್ಥ ಮಾಡ್ತಾ ಇದ್ದಾರೆ, ಮಿಶ್ರಯಾಜಿಗಳಂತ ಯಾಕೆ ತಗೊಳ್ತಾ ಇದ್ದಾರೆ, ತನುಮ್ ಅಂತ ಹೇಳಿದರೆ ಅನ್ಯ ದೇವತೆಗಳನ್ನು ಮಾತ್ರ ಅಂತ ತಗೊಳ್ಳದೆ ತನುಮ್ ಅಂದ್ರೆ ಅನ್ಯ ದೇವತೆಗಳನ್ನು ವಿಷ್ಣುವನ್ನು ಇಬ್ಬರನ್ನು ಯಾಕೆ ತಗೋಬಾರದು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಸಮಾಧಾನ 23ನೇ ಶ್ಲೋಕದಲ್ಲಿ ನಮಗೆ ಸಿಗುತ್ತೆ. ಏನು ಅಂತ ಹೇಳಿದರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಹೇಳಿ. ಅಂತಹ ಅನ್ಯ ದೇವತಾ ಉಪಾಸನೆ ಆ ತನು ಉಪಾಸನ ಮಾಡಿದವರಿಗೆ ಅಂತವತ್ತು ಫಲ ಸಿಗುತ್ತೆ, ಅಂದ್ರೆ ಅಂತ ಇರುವ ಕೊನೆ ಇರುವಂತಹ ಫಲಗಳು ಅಂದ್ರೆ ಮೋಕ್ಷ ಫಲ ಹೇಳ್ತಾ ಇಲ್ಲ, ಭಗವಂತನ ವಿಷ್ಣುವಿನ ಆರಾಧನೆ ಮಾಡಿದ್ರೆ ಮೋಕ್ಷ ಫಲ ಸಿಗತ್ತೆ, ಶಾಶ್ವತವಾದ ಫಲ ವಿಷ್ಣುವಿನ ಪೂಜೆಯಿಂದ ಆಗತ್ತೆ, ಅಶಾಶ್ವತವಾದ ಅಂತವಿರುವ ಫಲ ಸಿಗಬೇಕಂದ್ರೆ ಅದು ಅನ್ಯ ದೇವತೆಗಳ ಆರಾಧನೆಯಿಂದಲೇ ಆಗತ್ತೆ. ಆದ್ದರಿಂದ ಅಲ್ಲಿ ತನುಮ್ ಅನ್ನುವುದು ಅನ್ಯ ದೇವತೆಗಳನ್ನು ಮಾತ್ರವೇ ಹೇಳುವಂತಹದ್ದು, ಎಲ್ಲ ತನುಗಳನ್ನು ಅಂದ್ರೆ ಅನ್ಯ ದೇವತೆಗಳನ್ನು ವಿಷ್ಣುವನ್ನು ಇಬ್ಬರನ್ನು ಹೇಳುವಂತಹ ಶಬ್ದ ಅಲ್ಲ ತನು, ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಹೇಳಿ ಅನ್ಯ ದೇವತಾ ಯಾಜಿನಾಮಪಿ ತ್ವತ್ತ ಏವ ಫಲಂ ಚೇತ್ ಕುತಃ ತತ್ ಯಾಗೇನ ತತ್ ಆರಾಧನಂ ಏವ ಕಾರ್ಯಮಿತ್ಯ ಆಹ ಅಂತವತ್ವತಿ. ಸರಿ, ಅನ್ಯ ದೇವತಾ ಯಾಜಿಗಳಾದವರು ಕೂಡ ಅವರಲ್ಲಿ ನಿಂತು ನೀನೇ ಫಲ ಕೊಡ್ತೀನಿ ಅಂತ ಹೇಳಿದೆ, ತ್ವತ್ತ ಏವ ನಿನ್ನಿಂದಲೇ ಆ ಫಲ ಸಿಗತ್ತೆ ಅಂತ ಹೇಳಿದರೆ ತತ್ತ ಏವ ಫಲಂ ಚೇತ್ ಕುತಃ ಯಾವ ಕಾರಣದಿಂದ ತತ್ ಯಾಗೇನ ಆ ಅನ್ಯ ದೇವತಾ ಫಲವನ್ನು ತ್ಯಾಗ ಬಿಟ್ಟು ಬಿಟ್ಟು ತ್ವದ ಆರಾಧನಮೇವ ಕಾರ್ಯಂ ಅವರನ್ನು ಬಿಟ್ಟು ನಿನ್ನ ನೀನೇ ಫಲ ಕೊಡುವ ನೀನೇ ಅಲ್ವಾ, ಅನ್ಯ ದೇವತೆಗಳಲ್ಲಿದ್ದು ನೀನೇ ಫಲ ಕೊಡ್ತೀಯ, ನಿನ್ನ ಪೂಜೆ ಮಾಡಿದ್ರು ನೀನೇ ಫಲ ಕೊಡ್ತೀಯ, ಆದ್ದರಿಂದ ಅನ್ಯ ದೇವತೆಗಳ ಪೂಜೆ ಯಾಕೆ ಬಿಡಬೇಕು, ಅನ್ಯ ದೇವತೆಗಳಲ್ಲಿದ್ದು ಪೂಜೆ ಮಾಡಿದ್ರೆ ನೀನು ತಾನೇ ಫಲ ಕೊಡುವುದು, ಹಾಗೆ ಮಾಡೋಣ ಅಂತ ಹೇಳಿದೆ. ಇಲ್ಲ, ಅನ್ಯ ದೇವತೆಗಳ ಪೂಜೆ ಮಾಡಿದರೆ ಅಂದ್ರೆ ಅವರನ್ನು ಸರ್ವೋತ್ತಮತ್ವೇನ ಮಾಡಿದರೆ ಆವಾಗ ಸಿಗುವ ಫಲ ಅದು ಅಶಾಶ್ವತವಾದ ಅಲ್ಪವಾದ ಫಲ, ಆದ್ದರಿಂದ ಅಂತವತ್ತು ಅನ್ನುವ ಶಬ್ದ ಇದೆ. ವಿಷ್ಣೋ ರಮಾ ಬ್ರಹ್ಮಾದಿಭ್ಯ ಪರತ್ವ ಜ್ಞಾತ್ವ ಅನ್ಯ ದೇವತಾ ಯಾಜಿನಾಂ ತೇಷಾಂ ಫಲಂ ಅಂತವದೇವ ಅಂತ ಹೇಳಿ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ರಮಾ ಬ್ರಹ್ಮಾದಿಗಳಿಗಿಂತಲೂ ವಿಷ್ಣುವಿಗೆ ಶ್ರೇಷ್ಠತೆಯನ್ನು ತಿಳಿದು ಅನ್ಯ ದೇವತೆಗಳನ್ನು ಆರಾಧಿಸುವವರಿಗೆ ದೊರಕುವ ಫಲ ಕೊನೆಯುಳ್ಳದ್ದೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಪ ಮೇಧಸ ಅಲ್ಪ ಫಲದಲ್ಲಿಯೇ ಬುದ್ಧಿ ಉಳ್ಳವರಾದ್ರೆ ಅಂದ್ರೆ ಏನಾಯ್ತು, ವಿಷ್ಣುವಿಗೆ ಶ್ರೇಷ್ಠತೆ ಹೇಳ್ತಾ ಇದ್ದಾರೆ, ರಮಾಬ್ರಹ್ಮ ಅಂದ್ರೆ ವಿಷ್ಣು ಸರ್ವೋತ್ತಮ ಜ್ಞಾನ ಇದೆ, ಇದ್ರೂ ಕೂಡ ಅನ್ಯ ದೇವತೆಗಳ ಪೂಜೆ ಮಾತ್ರ ಮಾಡಿದರೆ ವಿಷ್ಣುವಿನ ಪೂಜೆ ವಿಷ್ಣುವು ಸರ್ವೋತ್ತಮ ಅನ್ಯ ದೇವತೆಗಳು ಕಡಿಮೆಯಾಗಿದ್ದಾರೆ ಅಂತ ತಿಳಿದವನಾಗಿದ್ದು ಕೂಡ ಅನ್ಯ ದೇವತೆಗಳ ಪೂಜೆ ಮಾತ್ರ ಮಾಡಿದರೆ ವಿಷ್ಣು ಪೂಜೆ ಮಾಡದೇ ಇದ್ದರೆ ಆವಾಗ ಅವರಿಗೆ ಸಿಗುವ ಫಲ ಅದು ಕೊನೆ ಉಳ್ಳದ್ದೇ ಆದ ಅಂತವ ಫಲ ಅಂದ್ರೆ ಕೊನೆ ಇರುವಂತಹ ಫಲ ಆಗತ್ತೆ. ಏಕೆಂದ್ರೆ ಅಲ್ಪ ಮೇಧಸಾಮ್ ಅಲ್ಪ ಫಲದಲ್ಲಿಯೇ ಅಲ್ಪ ಮೇಧಸಾಮ್ ಅಂದ್ರೆ ಅಲ್ಪದಲ್ಲಿ ಮೇಧಸ್ಸು ಬುದ್ಧಿ ಅಲ್ಪದಲ್ಲಿ ಬುದ್ಧಿ ಉಳ್ಳವರು ಅಂದ್ರೆ ಅಲ್ಪ ಫಲದಲ್ಲಿಯೇ ಬುದ್ಧಿ ಉಳ್ಳವರಾದ್ದರಿಂದ ಅಂತ ಅರ್ಥ. ಅಲ್ಪ ಮೇಧಸಾಮ್ ಅನ್ನುವ ಶಬ್ದಕ್ಕೆ ವಿಷ್ಣು ರಮಾ ಬ್ರಹ್ಮಾದಿಭ್ಯ ಪರತ್ವ ಜ್ಞಾತ್ವ ಅನ್ಯ ದೇವತಾ ಯಾಜಿನಾಂ ತೇಷಾಂ ಫಲಂ ಅಂತವತೇವ ಕುತಃ ಯಾವ ಕಾರಣದಿಂದ ಅಲ್ಪ ಮೇಧಸಾಂ ಅಲ್ಪ ಫಲೆಯೇವ ಬುದ್ಧಿಮತ್ವ ಇತಿ ಅರ್ಥ. ಅಲ್ಪ ಮೇಧಸ್ಸು ಅಂದ್ರೆ ಅಲ್ಪವಾದ ಫಲದಲ್ಲಿಯೇ ಬುದ್ಧಿ ಉಳ್ಳವರಾದ್ದರಿಂದ ಆ ಫಲವು ಕೂಡ ಅಂತ ಉಳ್ಳದ್ದೇ ಆಗತ್ತೆ ಅಂತೆ ನಮ್ಮ ಪ್ರಶ್ನೆಗೆ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಥಂ ಅಂತವತ್ವಮಿತ್ಯತಃ ಉಕ್ತಂ ದೇವಾನಿತಿ ಅಂತ ಹೇಳಿ, ಯಾಕೆ ಅಂತವು ಇಲ್ಲಿ ಉಳ್ಳದ್ದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ದೇವಾನ್ ದೇವ ಇದೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಹೇಳಿ. ಅದಕ್ಕೆ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ ದೇವಾನ್ ಅಂತ ಹೇಳಿ, ದೇವಾನ್ ಅಂದ್ರೆ ವಿಷ್ಣು ಉತ್ಕರ್ಷಂ ಜ್ಞಾತ್ವ ಬ್ರಹ್ಮಾದಿ ದೇವಯಾಜಿನ ಬ್ರಹ್ಮಾದಿ ದೇವಾನ್ ಯಾಂತಿ ನತು ಮಾಂ. ವಿಷ್ಣುವಿನ ಉತ್ಕರ್ಷ ಜ್ಞಾನವನ್ನು ತಿಳಿದು ಕೂಡ ಬ್ರಹ್ಮಾದಿ ದೇವತೆಗಳನ್ನು ಮಾತ್ರ ಪೂಜೆ ಮಾಡುವವನು ಬ್ರಹ್ಮಾದಿ ದೇವತೆಗಳನ್ನೇ ಹೊಂದುತ್ತಾನೆ, ನನ್ನನ್ನು ಹೊಂದುವುದಿಲ್ಲ ಹೊಂದುವುದಿಲ್ಲ. ಆದ್ದರಿಂದ ಅತಃ ಅಂತವಂತಂ ಫಲಂ, ಹಾಗೆ ಬ್ರಹ್ಮಾದಿ ದೇವತೆಗಳನ್ನು ಮಾತ್ರ ಪೂಜೆ ಮಾಡುವವನು ಅಂತ ಇರುವ ಫಲ ಉಳ್ಳವನಾಗಿದ್ದಾನೆ, ಅವುಗಳ ಫಲ ನಾನು ಕೊಟ್ಟರು ಕೂಡ ಅಂತ ಹೇಳಿ. ಸೊ ಅದಕ್ಕೆ ಮದ್ಭಕ್ತಾಹತು ನನ್ನ ಭಕ್ತರಾದರೆ ಇಫ್ ದೇ ಆರ್ ರಿಯಲಿ ಮೈ ಟ್ರೂ ಡಿವೋಟೀಸ್ ಆವಾಗ ಮಾಮಪಿ ದೇವಾನ್ ಪ್ರಾಪ್ಯಂತೆ ಮಾಮಪಿ ಯಾಂತಿ, ಅಂದ್ರೆ ನನ್ನ ಆ ದೇವತೆಗಳ ಮೂಲಕವಾಗಿ ನನ್ನನ್ನು, ಅಂದ್ರೆ ಅನ್ಯ ದೇವತೋಪಾಸನ ಮಾಡುವಾಗಲೂ ಅವರ ಅಂತರ್ಗತನಾಗಿರುವ ನನ್ನ ರೂಪವನ್ನೇ ಯಾವಾಗಲೂ ನಾನು, ಅಂದ್ರೆ ಅನ್ಯ ದೇವತೋಪಾಸನ ಮಾಡುವಾಗೂ ಅವರ ಅಂತರ್ಗತನಾದ ನನ್ನ ರೂಪ ಪೂಜೆ ಮಾಡ್ತಾರೆ, ನನ್ನನ್ನು ಪೂಜೆ ಮಾಡ್ತಾರೆ. ಹೀಗೆ ಯಾವಾಗಲೂ ನನ್ನನ್ನೇ ಕೊನೆಯಾಗಿ ಇಟ್ಟುಕೊಂಡು ಮಾಡ್ತಾರೆ. ಆದ್ದರಿಂದ ಅವರಿಗೆ ಕೊನೆಯಾಗಿ ನಾನೇ ಸಿಗ್ತೀನಿ. ಅಥ ಅನಂತಂ ತೇಷಾಂ ಫಲಂ, ಆದ್ದರಿಂದ ಅವರಿಗೆ ಫಲವು ಕೂಡ ಅನಂತವಾಗಿರುತ್ತೆ. ನನ್ನ ಭಕ್ತರಾದವರಿಗೆ ಮಾಂ ಅಪಿ ದೇವಾನ್ ಪ್ರಾಪ್ಯ ಅಂತೆ ಮಾಮಪಿ ಯಾಂತಿ, ಕೊನೆಯಾಗಿ ನನ್ನನ್ನು ಹೊಂದುತ್ತಾರೆ. ಅನ್ಯ ದೇವತೆಗಳ ಮೂಲಕವಾಗಿ ಕೊನೆಯಾಗಿ ನನ್ನನ್ನೇ ಹೊಂದುತ್ತಾರೆ. ಆದ್ದರಿಂದ ಅನಂತವಾದ ಫಲ ಅವರಿಗೆ ಸಿಗುತ್ತೆ. ಅತಃ ಅನಂತಂ ತೇಷಾಂ ಫಲಂ ಅಂತ ಹೇಳಿ, ತಸ್ಮಾತ್ ಮತ್ ಆರಾಧನಂ ಪ್ರಾಧಾನ್ಯೇನ ಅನ್ಯ ದೇವತಾ ಆರಾಧನಂ ಚ ಪರಿವಾರತೆಯ ಕಾರ್ಯಮಿತಿ. ಅದಕ್ಕೆ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತೇಳಿ ಮಹಾಭಾರತಾತ್ಮನಲ್ಲಿ ಆಚಾರ್ಯರು ಹೇಳಿದಂತೆ, ಪರಿವಾರತೆಯ ಅನ್ಯ ದೇವತೆಗಳ ಪೂಜೆ ಮಾಡಲೇಬೇಕು ನಾವು. ಅದನ್ನು ಬಿಟ್ಟು ಬಿಟ್ಟು ಇನ್ನ ದೇವರೊಬ್ಬರ ಫಲ ಪೂಜೆ ಮಾಡ್ತೇನೆ, ಯಾಕಂದ್ರೆ ದೇವರ ಆಜ್ಞೆ ಮಾಡಿದ್ದಾನೆ. ಅನ್ಯ ದೇವತೆಗಳ ಪೂಜೆಯನ್ನು ಮಾಡಿದಾಗಲೂ, ಅನ್ಯ ದೇವತೆಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಮಾಡಿದಾಗ ಮಾತ್ರ ಆ ಪರಮಾತ್ಮನ ಉತ್ಕರ್ಷದ ಜ್ಞಾನ ಸಾರ್ಥಕವಾಗತ್ತೆ. ಆದ್ದರಿಂದ ಪರಿವಾರತೆಯ ಅನ್ಯ ದೇವತೆಗಳ ಪೂಜೆಯನ್ನು ಮಾಡ್ತಾ ಅದರ ಜೊತೆಲಿ ಮುಖ್ಯವಾಗಿ ಭಗವಂತನ ಆರಾಧನೆಯನ್ನು ಯಾರು ಮಾಡ್ತಾರೋ, ಪ್ರಾಧಾನ್ಯನ ಮಾಡ್ತಾರೋ ಅಂತ ಅವರಿಗೆ ಭಗವಂತ ಮೋಕ್ಷವನ್ನು ಪ್ರದಾನ ಮಾಡ್ತಾನೆ ಅನ್ನೋದನ್ನು ಈ 23ನೇ ಶ್ಲೋಕದಲ್ಲಿ ನಮಗೆ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ 24ನೇ ಶ್ಲೋಕ, ಅದನ್ನು ಯುವತಿಯಲ್ಲಿ ಸಂಕ್ಷೇಪವಾಗಿ ನೋಡಿಬಿಟ್ಟು ಆಮೇಲೆ ಭಾಷಾ ಆಮೇಲೆ ನೋಡೋಣ. ಇದು 24 ಯಾಕಂದ್ರೆ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ 24ನೇ ಶ್ಲೋಕ, ಈ ಮಿಶ್ರಯಾದಿಗಳ ಸಮಾಚಾರ ಎಲ್ಲ ಹೇಳಿದ ಮೇಲೆ 24ನೇ ಶ್ಲೋಕದಲ್ಲಿ ಜನನ ಮರಣಗಳು ಭಗವಂತನಿಗೆ ಇಲ್ಲ ಅಂತ ಅಜ್ಞಾನಿಗೆ ತಿಳಿಯೋದಿಲ್ಲ ಅನ್ನುವುದನ್ನು 24ನೇ ಶ್ಲೋಕದಲ್ಲಿ, ಭಗವತ್ ಪರವಾಗಿ ಅಂತಹ ಅವರು ಅಜ್ಞಾನಿಗಳು ಏನ್ ತಿಳಿತಾರೆ, ಯಾವ್ದು ತಿಳಿಯೋದಿಲ್ಲ, ಯಾವ್ದು ತಿಳಿತಾರೆ ಅನ್ನುವ ವಿಷಯವನ್ನು 24ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 24ನೇ ಶ್ಲೋಕದಲ್ಲಿ ಶಿಕ್ಷಣ ಪರಮಾತ್ಮ ಹೇಳುವಂತಹದ್ದು ಅರ್ಜುನನಿಗೆ ಭಗವಂತನ ಬಗ್ಗೆ ಅಜ್ಞಾನಿಗಳಿಗೆ ಏನು ತಿಳಿಯುವುದಿಲ್ಲ ಅನ್ನುವುದನ್ನು, ಹೇಗೆ ತಪ್ಪು ತಿಳುವಳಿಕೆ ಇದೆ, ಸರಿಯಾದ ತಿಳುವಳಿಕೆ ಇರುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂ ಭಾವಂ ಅಜಾನಂತ ಮಮ ಅವ್ಯಯಂ ಅನುತ್ತಮಂ ಅಂತೇಳಿ, ಭಗವಂತನ ಅವ್ಯಯವಾದ ಸರ್ವೋತ್ತಮವಾದ ಸ್ಥಿತಿಯನ್ನು ತಿಳಿಯದೇ ಇದ್ದವರಾಗ್ತಾರೆ. ಆದ್ದರಿಂದ ಆ ಅರ್ಥವನ್ನು ಹೇಳ್ತಾರೆ, ಅಜ್ಞಾನಿಗಳು ಇತರ ಜೀವರಿಗಿಂತ ವಿಲಕ್ಷಣನಾಗಿರುವಂತಹ ಭಗವಂತನಿಗಿಂತ ಉತ್ತಮವಾದ ವಸ್ತು ಒಂದು ಇಲ್ಲದೆ ಇರುವುದು, ನಾಶರಹಿತನಾದಂತಹ ಭಗವಂತನಿಗೆ ಯಥಾರ್ಥ ಸ್ವರೂಪವನ್ನು ತಿಳಿದೇ ಇರುವುದು, ಅದೇ ವಿಧವಾಗಿ ಜನ್ಯವಾದ ದೇಹಾದಿಗಳಲ್ಲಿ ಭಗವಂತನಿಗೆ ಇಲ್ಲ, ಅಂದ್ರೆ ಭಗವಂತನಿಗೆ ಸ್ಥೂಲ ದೇಹ ಅನ್ನುವುದೇ ಇಲ್ಲ, ಅವನು ಕೇವಲ ಅಪ್ರಾಕೃತ ದೇಹ ಉಳ್ಳವನು. ಅದರಿಂದ ಅವನಿಗೆ ಜನ್ಮಾದಿಗಳು ಅವತಾರ ಅದರಲ್ಲಿ ಮಾಡಿದಾಗ ಅವನು ದೇಹಧಾರಣೆ ಮಾಡ್ತಾನೆ ಅನ್ನುವ ತಪ್ಪು ತಿಳುವಳಿಕೆ ಇರಬಾರದು. ಇವರಿಗೆ ಅಂತಹ ಸರಿಯಾದ ತಿಳುವಳಿಕೆ ಇರೋದಿಲ್ಲ, ದೇಹಾದಿಗಳು ಉಳ್ಳವನು ಅಂತ ತಿಳಿತಾರೆ ಯಜ್ಞಾನಿಗಳು. ಸರಿ, ಯಜ್ಞಾನಿಗಳು ಭಗವಂತನಿಗೆ ದೇಹಾದಿಗಳು ಜಡದೇಹ ಇದೆ ಅಂತ ತಿಳಿತಾರೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ಅಜ್ಞಾನಿಗಳು ಭಗವಂತನ ಇತರ ವಿಲಕ್ಷಣವಾದ ಭಗವಂತನಿಗಿಂತಲೂ ಉತ್ತಮ ವಸ್ತುವಿಲ್ಲದಿರುವ ನಾಶರಹಿತವಾದಂತಹ ಯಥಾರ್ಥ ಸ್ವರೂಪವನ್ನು ತಿಳಿಯದೆ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲದಿರುವುದರಿಂದ ಅವ್ಯಕ್ತ ಅಂತ ಕರೆಯಲ್ಪಡುವಂತಹ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯ ಇರುವಂತಹ ಜೀವ, ಒಂದು ಜೀವ ಅಂತ, ಜೀವನಂತೆ ಭಗವಂತ ಸ್ಪೆಷಲ್ ಕೈಂಡ್ ಆಫ್ ಜೀವ ಅಂತ ಹೇಳಿ ಹೀಗೆ ತಿಳಿತಾರೆ. ಅಂದ್ರೆ ಮುಂದ ಜೀವ ಪರಮಾತ್ಮನ ಅಭೇದ ಅಂತ ತಿಳಿಯುವುದು, ಇಲ್ಲ ಪರಮಾತ್ಮನ ಜೀವ ಸದೃಶನಂತ ತಿಳಿಯುವುದು, ಇತ್ಯಾದಿ ಅನೇಕ ವಿಧವಾದ ದೋಷಗಳಿಗೆ ಅಜ್ಞಾನಿಗಳು ಒಳಗಾಗಿದ್ದಾರೆ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ನನುಕೋ ವಿಶೇಷ ತವ ಅನ್ಯೇಭ್ಯ ಬ್ರಹ್ಮಾದಿಭ್ಯ ಏನ ತ್ವಾಂ ಪ್ರಾಪ್ತಾನಾಂ ಅನಂತ ಫಲಂ ದೇವಾನ್ ಪ್ರಾಪ್ತಾನಾಂ ಅಂತವತ್ ಫಲಂ ಇತ್ಯತ ಆಹ. ಅಂದ್ರೆ ಮುಂಚಿನ ಶ್ಲೋಕದಿಂದ ಈ ಶ್ಲೋಕಕ್ಕೆ ಏನು ಕನೆಕ್ಷನ್? ಮುಂಚಿನ ಶ್ಲೋಕದಲ್ಲಿ ಅನ್ಯ ದೇವತೆಗಳ ಪೂಜೆ ಮಾಡಿದರೆ ಅಂತವಂತವಾದ ಅಂದ್ರೆ ಕೊನೆ ಉಳ್ಳ ಫಲ ಸಿಗತ್ತೆ, ಭಗವಂತನ ಪೂಜೆ ಮಾಡಿದ್ರೆ ಕೊನೆ ಇಲ್ಲದ ಫಲ ಸಿಗತ್ತೆ. ಯಾಕೆ ಈ ವ್ಯತ್ಯಾಸ? ವೈ ಇಸ್ ದಿಸ್ ಡಿಫರೆನ್ಸ್ ಅನ್ನುವುದನ್ನು ಈ ಶ್ಲೋಕ ನಮಗೆ ತಿಳಿಸ್ಕೊಡ್ತಾ ಇದೆ ಈ 24ನೇ ಶ್ಲೋಕದಲ್ಲಿ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಹೇಳ್ತಾರೆ. ನಾನು ಕಹ ವಿಶೇಷ ತವ ಅನ್ಯೇಭ್ಯ ಅರ್ಥಾತ್ ಬ್ರಹ್ಮಾದಿಭ್ಯ ಏನ ತ್ವಾಂ ಪ್ರಾಪ್ತಾನಾಂ ಅನಂತ ಫಲಂ ದೇವಾನ್ ಪ್ರಾಪ್ತಾನಾಂ ಅಂತವತ್ ಫಲಂ ಇತ್ಯ. ಹೇ ಕೃಷ್ಣನೇ, ನಿನಗೆ ಅನ್ಯವಾದಂತಹ ಬ್ರಹ್ಮಾದಿ ದೇವತೆಗಳಿಗಿಂತ ಅದು ಇರುವ ವಿಶೇಷ ಏನು? ಯಾವ ಕಾರಣದಿಂದಾಗಿ ನಿನ್ನನ್ನು ಹೊಂದಿದವರಿಗೆ ಅನಂತವಾದ ಫಲ, ದೇವತೆಗಳನ್ನು ಹೊಂದಿದವರಿಗೆ ಅಶಾಶ್ವತವಾದ ಅಂತವಿರುವಂತಹ ಫಲ ಹಾಗೆ ದೊರಕತ್ತೆ ಯಾಕೆ ಅನ್ನುವ ಪ್ರಶ್ನಕ್ಕೆ, ಹಾಗೆ ಸಿಗುತ್ತೆ ಯಾಕೆ ಅನ್ನುವ ಪ್ರಶ್ನಕ್ಕೆ ಉತ್ತರವಾಗಿ ಈ ಶ್ಲೋಕ ಅವ್ಯಕ್ತಂ ಅನ್ನುವ ಶ್ಲೋಕ ಇಲ್ಲಿ ಹೊರಟಿದೆ. ಇಲ್ಲಿ ಅಬುದ್ಧಯ ಅನ್ನುವ ಶಬ್ದ ಪ್ರಯೋಗ ಮಾಡಿದೆ, ಅದಕ್ಕೆ ಅವ್ಯಕ್ತಂ ವ್ಯಕ್ತಿಮಾವನ್ ಮನ್ಯಂತೆ ಮಾಂ ಅಬುದ್ಧಯ, ಅಬುದ್ಧಯ ಬುದ್ಧಿ ಇಲ್ಲದವರು, ಅಜ್ಞಾನಿಗಳು, ಅಬುದ್ಧರು ಅಂದ್ರೆ ಅಜ್ಞಾನಿಗಳು. ಪರಂ ಅಂದರೆ ಇತರ ವಿಲಕ್ಷಣನಾದಂತಹ, ಅನುತ್ತಮಂ ಅಂದ್ರೆ ಮತ್ತೊಬ್ಬ ಉತ್ತಮನಿಲ್ಲದವನು ನಾಶರಹಿತನು ಆಗಿರುವಂತಹ, ಅನುತ್ತಮಂ ಅನ್ನೋದು ಭಗವಂತನ ವಿಶೇಷಣ. ಅನುತ್ತಮಂ ಮಮ ಭಾವಂ, ಭಗವಂತನ ಪ್ರಮಾಣಗಳನ್ನು ಅತಿಕ್ರಮಿಸದಿರುವಿಕೆ ಎಂಬ ಭಗವಂತನ ಯಥಾರ್ಥತೆಯನ್ನು ತಿಳಿಯದವರಾಗಿ, ಅನುತ್ತಮಂ ಮಮ ಭಾವಂ ಅವ್ಯಕ್ತಂ, ಧನ್ಯವಾದಂತಹ ದೇಹಾದಿಗಳಲ್ಲಿರುವಂತಹ ಭಗವಂತನನ್ನು ವ್ಯಕ್ತಿಂ ಆಪನ್ನಂ ಮನ್ಯಂತೆ ಅಂದ್ರೆ ಧನ್ಯವಾದಂತಹ ವ್ಯಕ್ತಿ, ವ್ಯಕ್ತಿ ವ್ಯಕ್ತವಾದದ್ದು ವ್ಯಕ್ತಿ, ಅಭಿವ್ಯಕ್ತವಾದದ್ದು ಅಭಿವ್ಯಕ್ತಿ. ಯಾವುದು ಮ್ಯಾನಿಫೆಸ್ಟ್ ಆಗಿದೆ, ಯಾವುದು ಅಂದ್ರೆ ಭಗವಂತ ಅವತಾರ ಮಾಡಿದ ವ್ಯಕ್ತಿ ಆಯಿತು, ಒಂದು ದೇಹದಿದ್ದಂತೆ ಕಾಣಿಸಿಕೊಡುತ್ತು. ಆದ್ದರಿಂದ ಧನ್ಯವಾದ ದೇಹಾದಿಗಳಿಂದ ಸಹಿತನು ವ್ಯಕ್ತಿಂ ಆಪನ್ನಂ, ಆಪನ್ನಂ ಬಂದಿರುವಂತಹ ಧನ್ಯವಾಗಿರುವಂತಹ ದೇಹಾದಿಗಳಿಂದ ವ್ಯಕ್ತಿಂ ಮನ್ಯಂತೆ, ಆ ದೇಹಾದಿಗಳು ಅವನಿಗೆ, ಜಡ ದೇಹ ಅವನಿಗಿದೆ ಅಂತ ಯಾರು ತಿಳಿಯುತ್ತಾರೋ ಅವರು ಅಬುದ್ಧರು. ಸೊ ತಿಳಿಯುವವರು ಧನ್ಯವಾದ ದೇಹಾದಿಗಳಿಂದ ಕೂಡಿದ ಇತರ ದೇವಾದಿಗಳಿಂದ ಧನ್ಯವಾದ ದೇಹಾದಿಗಳು ಇಲ್ಲದಿರುವನು ಅದು ಭಗವಂತನ ವಿಶೇಷ, ಅದು ಅದನ್ನು ತಿಳಿಯದೇ ಇರುವವರು ಅವರ ಅಜ್ಞಾನಿಗಳು. ಸೊ ಅಜ್ಞಾನಿಗಳಿಗೆ ಭಗವಂತನಿಗೆ ಜಡ ದೇಹ ಇಂತ ತಿಳಿದು ಇದೆ ಅಂತ ತಿಳಿತಾರೆ. ಜಡ ದೇಹಗಳು ಇರುವ ಅನ್ಯ ದೇವತೆಗಳಿಗಿಂತ ಇವನು ವಿಲಕ್ಷಣನು ಅನ್ನುವುದು ತಿಳಿಯುವುದಿಲ್ಲ, ಇಂತಹ ಸ್ಥಿತಿಯಲ್ಲಿ ಇರ್ತಾರೆ ಅಜ್ಞಾನಿಗಳಾದವರು. ಆದ್ದರಿಂದ ಇದು ಈ ಕಾರಣದಿಂದ ಆ ಅಂತ ಅಂತ ಅನಂತವತ್ವ ಅನ್ನುವ ಫಲಕ್ಕೆ ಕಾರಣಗಳಿದೆ ಅಂತ ಹೇಳಿ ಇದನ್ನು ವಿವೃತಿಯಲ್ಲಿ ಇನ್ನು ಸ್ವಲ್ಪ ವಿಸ್ತಾರವಾಗಿ ತುಂಬಾ ಮಾತುಗಳಿದೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಫಸ್ಟ್ ಸಂಕ್ಷಿಪ್ತವಾಗಿ ಎರಡು ಮಾತುಗಳನ್ನು ನೋಡಿದ್ದೀವಿ. ಶಿಕ್ಷಣಾರ್ಥಮಸ್ತು. ಕಾಯನವಾದ ಮನಸ್ಸೇಂದೇವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವ ಕರೋಮಿ ಇತ್ಯುತ್ ಸಕಲಂ ಪ್ರಶ್ನೆ ಶ್ರೀಮನ್ನಾರಾಯಣ ಸಪ್ತಯಾಮಿ.